தியாக சந்நியாசஸ்தோ மகாபாஹோ துக்கம் ஆப்தும் அயோகத யோகயுக்தோ முனிர் பிரம்மா நாச்சிரேனாதி கச்சதி. ಈ ಪ್ರಪಂಚದಲ್ಲಿ ನಿಜವಾದ ತ್ಯಾಗ ಅಂದರೆ ವಸ್ತ್ರವನ್ನು ಬದಲಾಯಿಸುವುದಲ್ಲ. ಪರಿತ್ಯಾಗ ಅಂದರೆ ಈ ಶ್ಲೋಕದಲ್ಲಿ ಹೇಳಿದೆ. ಯೋಗಯುಕ್ತ, ಯೋಗಯುಕ್ತ ಅಂದರೆ ಕೃಷ್ಣ ಪ್ರಜ್ಞೆಯಲ್ಲಿ ಇರುವುದು. ಆಗ ನಾವು ನಿಜವಾಗಿ ಪರಿತ್ಯಜಿಸಬಹುದು, ಇಲ್ಲದಿದ್ದರೆ ಸಾಧ್ಯವಿಲ್ಲ. ಕೃಷ್ಣ ಪ್ರಜ್ಞೆಯನ್ನು ಪಾಲಿಸದಿದ್ದರೆ ನಿಜವಾಗಿಯೂ ಏನನ್ನೇ ತ್ಯಾಗ ಮಾಡಲು ಸಾಧ್ಯವಿಲ್ಲ. ಈಗ ನಾವು ಒಂದು ಸ್ಥಳವನ್ನು ಬಿಟ್ಟರೆ ಮತ್ತೊಂದು ಸ್ಥಳಕ್ಕೆ ಹೋಗಲೇಬೇಕು. ಎಲ್ಲ ಸ್ಥಳಗಳನ್ನು ನಾನು ತ್ಯಜಿಸುತ್ತೇನೆ ಎನ್ನಲು ಸಾಧ್ಯವೇ ಇಲ್ಲ. ಎಲ್ಲಾದರೂ ಸರಿ, ಒಂದು ಕಡೆ ನಾವು ಇರಲೇಬೇಕು. ಇದು ಜೀವಿಗಳ ಪರಿಸ್ಥಿತಿ, ಒಂದಲ್ಲ ಒಂದು ರೀತಿಯಲ್ಲಿ ತೊಡಗಲೇಬೇಕು. ಏನೂ ಮಾಡದೇ ಇರಲು ಸಾಧ್ಯವೇ ಇಲ್ಲ. ಕೇವಲ ನನಗೆ ಬೇಡ, ನಾನು ಅನಾಸಕ್ತನಾಗಿರುತ್ತೇನೆ ಅಂದರೆ ಸಾಧ್ಯವಾಗುವುದಿಲ್ಲ. ಈಗ ಒಂದು ಉದಾಹರಣೆ, ಒಂದು ಚಿಕ್ಕ ಮಗುವು ಇದೆ, ಅದು ತುಂಟ ಕೆಲಸಗಳನ್ನು ಮಾಡುತ್ತಲೇ ಇರುತ್ತದೆ. ಅಂತಹ ಚಿಕ್ಕ ಮಗುವನ್ನು ಒತ್ತಾಯಿಸಿ ಸುಮ್ಮನೆ ಒಂದು ಕಡೆ ಕುಳಿತುಕೋ ಎಂದರೆ ಅದು ಸುಮ್ಮನೆ ಇರುವುದಿಲ್ಲ. ಆಗ ಮಗು ಸುಮ್ಮನೆ ಕುಳಿತುಕೊಳ್ಳುವುದಿಲ್ಲ. ಆ ಮಗುವಿಗೆ ಒಂದು ಕೆಲಸವನ್ನು ಕೊಟ್ಟರೆ ಸರಿ, ಸುಮ್ಮನೆ ಆಗುತ್ತದೆ. ಒಂದು ಗೊಂಬೆಯನ್ನು ಕೊಟ್ಟರೆ ಸಾಕು, ಆಡುತ್ತಾ ಕಾಲ ಕಳೆಯುತ್ತದೆ. ಈ ರೀತಿಯಲ್ಲಿ ಮಗುವನ್ನು ತೊಡಗಿಸಬೇಕು, ಬೇರೆ ಒಂದು ಕಾರ್ಯದಲ್ಲಿ ನಿಯಂತ್ರಿಸಬೇಕು. ನಾವು ಸನಾತನ ಆತ್ಮಗಳು, ಜೀವಾತ್ಮಗಳು. ಒಂದು ಸ್ಥಳದ ಮೇಲೆ ಆಸೆ ಬಿಟ್ಟರೆ ಮತ್ತೊಂದು ಸ್ಥಳದ ಮೇಲೆ ಆಸೆ ಬಂದೇ ಬರುತ್ತದೆ. ಒಂದು ಕಾರ್ಯ ಬಿಟ್ಟರೆ ಮತ್ತೊಂದು ಕಾರ್ಯ ಮಾಡಲೇಬೇಕು ಎಂದು ಅನಿಸುತ್ತದೆ. ಏನೂ ಮಾಡದೇ ಇರಲು ಸಾಧ್ಯವೇ ಇಲ್ಲ. ಹೇಗೆ ಒಂದು ಚಿಕ್ಕ ಮಗುವು ತುಂಟ ಕಾರ್ಯವನ್ನು ಬಿಡಬೇಕೆಂದರೆ ಮತ್ತೊಂದು ಕಾರ್ಯವನ್ನು, ಕೆಲಸವನ್ನು, ಆಟವನ್ನು ನೀಡಿದಾಗ ಬಿಡುತ್ತದೋ, ಅದೇ ರೀತಿಯಲ್ಲಿ ಒಂದು ಉನ್ನತ ಕಾರ್ಯದಲ್ಲಿ ಜೀವಾತ್ಮವು ತೊಡಗಿದಾಗ ಕೆಳಮಟ್ಟದ ಕಾರ್ಯಗಳನ್ನು ಬಿಡುತ್ತದೆ. ಆದ್ದರಿಂದ ಸನ್ಯಾಸಸ್ತು ಮಹಾಬಾಹೋ, ಕೃತಕವಾಗಿ ನಾನು ಪ್ರಪಂಚವನ್ನು ಬಿಟ್ಟರೆ ಅಂದರೆ ಆರ್ಟಿಫಿಷಿಯಲ್ ಮೆಥಡಲ್ಲಿ ನಾನು ಈ ಪ್ರಪಂಚವನ್ನು ತ್ಯಾಗ ಮಾಡಿದರೆ ಕೃಷ್ಣನು ಹೇಳುತ್ತಾನೆ ದುಃಖಂ ಆಪ್ತುಂ ಅಯೋಗತಃ. ಒಂದು ಉನ್ನತ ಕಾರ್ಯದಲ್ಲಿ ತೊಡಗದೇ ಇದ್ದರೆ ಅದು ಈ ಪ್ರಪಂಚದಲ್ಲಿ ದುಃಖಕ್ಕೆ ಒಳಪಡಿಸುತ್ತದೆ. ಯಾವುದಾದರೂ ಒಂದು ಉತ್ತಮ ಕಾರ್ಯದಲ್ಲಿ ತೊಡಗಲೇಬೇಕು, ಇಲ್ಲದಿದ್ದರೆ ಅಲ್ಪ ಕಾರ್ಯಗಳಲ್ಲಿ ತೊಡಗಬೇಕಾಗುತ್ತದೆ, ತುಂಬಾ ಕಷ್ಟವಾಗುತ್ತದೆ. ಈಗ ಒಬ್ಬ ಗೃಹಸ್ಥನು ತನ್ನ ಕುಟುಂಬವನ್ನು ತ್ಯಜಿಸುತ್ತಾನೆ. ಆದರೆ ಒಂದು ಉನ್ನತ ಸಂಪರ್ಕವಿಲ್ಲದಿದ್ದರೆ, ಉತ್ತಮವಾದ ಸಂತೋಷವನ್ನುಂಟು ಮಾಡುವ ಕಾರ್ಯಗಳಲ್ಲಿ ತೊಡಗದೇ ಇದ್ದರೆ ಅವನಿಗೆ ನನ್ನ ಕುಟುಂಬದ ಜೀವನವೇ ಸುಖವಾಗಿತ್ತು ಎಂದು ತೋರುತ್ತದೆ, ಅನಿಸುತ್ತದೆ. ಕುಟುಂಬದ ಜೀವನವೇ ಸುಖವಾಗಿದ್ದರೆ ಆಗಿನ ಕಾಲದ ರಾಜರು, ರಾಜರ್ಷಿಗಳು ಏಕೆ ಕಾಡಿಗೆ ಆತ್ಮ ಸಾಕ್ಷಾತ್ಕಾರಕ್ಕೋಸ್ಕರ ಹೋಗುತ್ತಿದ್ದರು? ಇಡೀ ಭೂಮಂಡಲವನ್ನು ಆಳುತ್ತಿದ್ದರು ರಾಜರೆಲ್ಲರೂ. ಎಲ್ಲ ರಾಜ್ಯ ಹಾಗೂ ರಾಜ್ಯ ಸುಖಗಳನ್ನು ತ್ಯಜಿಸಿ ಏಕೆ ಕಾಡಿಗೆ ಹೋಗುತ್ತಿದ್ದರು? ಧ್ರುವ ಮಹಾರಾಜ, ಯುಧಿಷ್ಠಿರ ಮಹಾರಾಜ, ಉತ್ಥಾನಪಾದ, ಪ್ರಿಯವ್ರತ, ಎಷ್ಟೊಂದು ಮಹಾಪುರುಷರು ಎಲ್ಲವನ್ನು ಬಿಟ್ಟರು, ಆತ್ಮ ಸಾಕ್ಷಾತ್ಕಾರಕ್ಕೋಸ್ಕರ ಎಲ್ಲವನ್ನು ತ್ಯಜಿಸಿದರು. ಕುಟುಂಬದ ಅಥವಾ ಅಷ್ಟೈಶ್ವರ್ಯಗಳ ರಾಜ್ಯವು ಸುಖವಾಗಿದ್ದರೆ ಏಕೆ ಅವರು ತ್ಯಜಿಸುತ್ತಿದ್ದರು? ಈಗ ಆಚಾರ್ಯರನ್ನೇ ತೆಗೆದುಕೊಳ್ಳಿ. ಈ ಭೌತಿಕ ಪ್ರಪಂಚವು ಅಷ್ಟೊಂದು ಆನಂದವನ್ನು ಕೊಡುವುದೇ ಆದರೆ ಏಕೆ ಅವರು ಎಲ್ಲವನ್ನು ತ್ಯಜಿಸಿದರು? ತ್ಯಾಗವು ಕೃಷ್ಣ ಪ್ರಜ್ಞೆಯಲ್ಲಿರಬೇಕು, ನಿಜವಾದ ಆತ್ಮ ಸಾಕ್ಷಾತ್ಕಾರಕ್ಕೋಸ್ಕರ ಇರಬೇಕು, ದಿವ್ಯ ಜ್ಞಾನದ ಉದ್ದೇಶಕ್ಕೋಸ್ಕರ ಇರಬೇಕು. ಇಲ್ಲದಿದ್ದರೆ ಅಂತಹ ತ್ಯಾಗ ವ್ಯರ್ಥ. ಗೊತ್ತಿಲ್ಲದೆ ತ್ಯಾಗ ಮಾಡಬಾರದು, ಅಜ್ಞಾನದಲ್ಲಿ ತ್ಯಾಗ ಮಾಡಬಾರದು. ಮತ್ತೊಂದು ವರ್ಗದವರು ಜನರನ್ನು ಮೋಸ ಮಾಡಲೆಂದೇ ಸನ್ಯಾಸಿ ವಸ್ತ್ರವನ್ನು ಧರಿಸಿ ನೀಚ ಕಾರ್ಯಗಳನ್ನು ಮಾಡುತ್ತಾರೆ. ಆದ್ದರಿಂದಲೇ ನಾವು ಹುಷಾರಾಗಿರಬೇಕು. ಯಾರು ಸಂಪ್ರದಾಯದಲ್ಲಿ ಬರುತ್ತಾರೋ, ಯಾರು ಶಾಸ್ತ್ರಗಳಲ್ಲಿ ಹೇಳಲ್ಪಟ್ಟಿದ್ದಾರೋ, ಸಂಪ್ರದಾಯದ ಮುಖಾಂತರ ಬರುತ್ತಾರೋ, ಅವರಿಗೆ ನಾವು ಶರಣಾಗಬೇಕು. ಏಕೆಂದರೆ ಅವರು ನಿಜವಾದ ತ್ಯಾಗಿಯಾಗಿರುತ್ತಾರೆ. ಇಂದ್ರಿಯ ತೃಪ್ತಿಗೋಸ್ಕರ ಮೋಸ ಮಾಡುವವರಲ್ಲ ಅವರು. ಆದ್ದರಿಂದ ನಿಜವಾದ ತ್ಯಾಗ ಅಂದರೆ ಸುಮ್ಮನೆ ಬಾಯಿ ಮಾತಿಗೆ ತ್ಯಜಿಸುವುದಲ್ಲ. ಕೃಷ್ಣನು ಹೇಳುತ್ತಾನೆ ಸನ್ಯಾಸಸ್ತು ಮಹಾಬಾಹೋ ದುಃಖಂ ಆತುಂ ಅಯೋಗತಃ. ಅಯೋಗತಃ ಅಂದರೆ ಕೃಷ್ಣನಿಗೆ ಸಂಬಂಧವಿಲ್ಲದೆ ಏನನ್ನೇ ನಾವು ಪರಿತ್ಯಜಿಸಿದರೂ ಅದು ದುಃಖಕ್ಕೆ ಕಾರಣವಾಗುತ್ತದೆ. ನಿಜವಾದ ತ್ಯಾಗ ಎಂಬುದಕ್ಕೆ ಮತ್ತೊಂದು ಉದಾಹರಣೆ ಇದೆ. ಒಬ್ಬ ವ್ಯಕ್ತಿಯು ಒಂದು 100 ರೂಪಾಯಿಗಳ ನೋಟನ್ನು ಹಣವನ್ನು ಬೀಳಿಸುತ್ತಾನೆ, ಗೊತ್ತಿಲ್ಲದೆ ಕೆಳಗಡೆ ಜೇಬಿನಿಂದ ಬೀಳಿಸಿಕೊಂಡು ಹೋಗುತ್ತಾನೆ. ಈಗ ಒಬ್ಬ ಕರ್ಮಿಯು ಅಂದರೆ ಇಂದ್ರಿಯ ತೃಪ್ತಿಗೋಸ್ಕರವೇ ಜೀವನವನ್ನು ನಡೆಸುವವನು ಆ ನೋಟನ್ನು ನೋಡಿದರೆ ಸಾಕು, ಆ 100 ರೂಪೀಸ್ ನೋಟನ್ನು ನೋಡಿದರೆ ಸಾಕು, ತೆಗೆದು ಜೇಬಿಗೆ ಹಾಕಿಕೊಂಡು ಓಡೋಗುತ್ತಾನೆ, ತಕ್ಷಣವೇ ಎತ್ತಿಕೊಂಡು ಓಡುತ್ತಾನೆ. ಮತ್ತೊಂದು ವರ್ಗದವನು ನೋಟನ್ನು ನೋಡಿದಾಗ ಈ ಹಣವು ನನ್ನದಲ್ಲ, ನಾನು ಇದನ್ನು ಮುಟ್ಟುವುದಿಲ್ಲ ಎಂದು ಯೋಚಿಸಿ ಸುಮ್ಮನೆ ಹೋಗಿಬಿಡುತ್ತಾನೆ. ಇಂಥ ಅವರು ಮತ್ತೊಂದು ವರ್ಗದವರು. ಈಗ ಮೂರನೆಯ ವರ್ಗದವರು, ಆ ಹಣದ ಮಾಲೀಕನು ಯಾರು ಎಂದು ಅಕ್ಕಪಕ್ಕ ಹುಡುಕಿ ಕಂಡು ಹಿಡಿದು ಅವನಿಗೆ ಕೊಡುತ್ತಾನೆ. ಈಗ ಈ 3 ವರ್ಗದವರು ಇದ್ದಾರೆ. ಒಬ್ಬನು ಕೆಳಗೆ ಬಿದ್ದ ಹಣವನ್ನು ನೋಡಿದ ತಕ್ಷಣವೇ ಜೇಬಿಗೆ ಹಾಕಿಕೊಂಡು ಓಡುತ್ತಾನೆ. ಎರಡನೆಯವನು ನನ್ನದು ಅಲ್ಲ ಎಂದು ಸುಮ್ಮನೆ ಹೋಗುತ್ತಾನೆ. ಮೂರನೆಯವನು ಒಡೆಯನನ್ನು ಅಥವಾ ಹಣದ ಮಾಲೀಕನನ್ನು ಕಂಡುಹಿಡಿದು ಅವನಿಗೆ ಕೊಡುತ್ತಾನೆ. ಈ 3 ವರ್ಗದವರಲ್ಲಿ ನಿಜವಾದ ತ್ಯಾಗಿ ಯಾರೆಂದರೆ 3ನೇ ವರ್ಗದವನು. ಹಣದ ಮಾಲೀಕನನ್ನು ಕಂಡುಹಿಡಿದು ಅವನಿಗೆ ಸೇರಿಸುವವನೇ ನಿಜವಾದ ತ್ಯಾಗಿ, ಶ್ರೇಷ್ಠನು. ಇದೇ ರೀತಿಯಲ್ಲಿ ಕೃಷ್ಣ ಭಕ್ತರಿಗೆ ಸತ್ಯವೋ ಗೊತ್ತು, ಆದ್ದರಿಂದ ಅವರು ನಿಜವಾದ ಒಡೆಯನಾದ ಕೃಷ್ಣನಿಗೆ ಎಲ್ಲವನ್ನೂ ನೀಡುತ್ತಾರೆ, ಆದ್ದರಿಂದ ಅವರೇ ನಿಜವಾದ ತ್ಯಾಗಿ. ಎಲ್ಲದರ ಮಾಲೀಕನು ಯಾರು ಎಂದು ಕೃಷ್ಣ ಭಕ್ತರಿಗೆ ಚೆನ್ನಾಗಿ ಗೊತ್ತು, ಏಕೆಂದರೆ ಅವರು ಶಾಸ್ತ್ರಗಳನ್ನು ಅನುಸರಿಸುವವರು. ಊಹಾತ್ಮಕ ಒಣ ಚಿಂತನೆಗಳಿಂದ ಸಿದ್ಧಾಂತಗಳನ್ನು ಸೃಷ್ಟಿ ಮಾಡುವುದಿಲ್ಲ ಕೃಷ್ಣ ಭಕ್ತರು. ಕೃಷ್ಣನು ಭಗವಂತನು ಏನು ಹೇಳುತ್ತಾನೋ ಅದನ್ನೇ ಅನುಸರಿಸುತ್ತಾರೆ, ಶಾಸ್ತ್ರಗಳು ಏನು ಹೇಳುತ್ತವೋ ಅವುಗಳನ್ನೇ ಆಚರಿಸುತ್ತಾರೆ. ಇದು ಕೃಷ್ಣ ಭಕ್ತರ ವಿಷಯ. ಕೃಷ್ಣನು ಹೇಳುತ್ತಾನೆ, ಅಹಂ ಸರ್ವಸ್ಯ ಪ್ರಭವೋ, ನಾನೇ ಎಲ್ಲದರ ಒಡೆಯ ಮಾಲೀಕನು. ಅದನ್ನು ಕೃಷ್ಣ ಭಕ್ತರು ಇದ್ದಂತೆ ಇದ್ದ ಹಾಗೆ ಅಂಗೀಕರಿಸುತ್ತಾರೆ. ಆದ್ದರಿಂದಲೇ ಅವರ ತೃಪ್ತಿಗೋಸ್ಕರ ಕೃಷ್ಣನೇ ಒಡೆಯ, ಎಲ್ಲದರ ಪ್ರಭು ಎಂಬ ಜ್ಞಾನದಲ್ಲಿ ಎಲ್ಲಾ ತ್ಯಾಗಗಳನ್ನು ಮಾಡುತ್ತಾರೆ. ಅವನಿಗಾಗಿ ಏನನ್ನೇ ಆಗಲಿ ಕೃಷ್ಣ ಭಕ್ತರು ಮಾಡುತ್ತಾರೆ. ಕೃಷ್ಣನು ಎಲ್ಲದರ ಪ್ರಭುವೇ ಆಗಿರುವುದರಿಂದ ನನಗೆ ಶರಣಾಗು, ನಿನಗೆ ಒಳ್ಳೆಯದಾಗುತ್ತದೆ ಎಂದು ಕೃಷ್ಣನು ಹೇಳುತ್ತಾನೆ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಎಂದು ಕೃಷ್ಣನು ಹೇಳುತ್ತಾನೆ. ಕೃಷ್ಣ ಭಕ್ತರು ಅದನ್ನು ಮಾಡುತ್ತಾರೆ, ಕೃಷ್ಣನು ಹೇಳಿದಂತೆ ನಡೆಯುತ್ತಾರೆ. ಕೃಷ್ಣನು ಹೇಳುತ್ತಾನೆ, ಮನ್ಮನಾ ಭವ ಮದ್ಭಕ್ತೋ ಮಧ್ಯಾಜಿ ಮಾಂ ನಮಸ್ಕುರು, ನೀನು ನನ್ನ ಭಕ್ತನಾಗು, ನನಗೆ ನಮಸ್ಕರಿಸು, ನನ್ನನ್ನೇ ಸದಾ ಸ್ಮರಿಸು ಎಂದು ಕೃಷ್ಣನು ಹೇಳುತ್ತಾನೆ. ಭಕ್ತನು ಅದೇ ಮಾತುಗಳನ್ನು ಅನುಸರಿಸುತ್ತಾನೆ. ಇದು ನಿಜವಾದ ತ್ಯಾಗ. ಈಗ ನನ್ನ ಮನಸ್ಸು ಏನೇನನ್ನೋ ಬಯಸುತ್ತದೆ, ಎಲ್ಲೆಲ್ಲೋ ತಿರುಗಲು ಇಚ್ಛಿಸುತ್ತದೆ, ಏನೇನೋ ನೋಡಲು ಆಸೆ ಪಡುತ್ತದೆ. ಆದರೆ ಏನೇ ಆಗಲಿ ನಾನು ಈ ಕಲಿಯುಗದ ಧರ್ಮವನ್ನು ಆಚರಿಸುತ್ತೇನೆ, ಸದಾ ಹರಿನಾಮವನ್ನು ಹೇಳುತ್ತಲೇ ಇರುತ್ತೇನೆ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ, ಏನೇ ಆಗಲಿ ಈ ರೀತಿಯಲ್ಲಿ ಸದಾ ಹೇಳುತ್ತಲೇ ಇರುತ್ತೇನೆ. ಇದು ಕೃಷ್ಣ ಭಕ್ತನು ಮಾಡುವ ಕೆಲಸ. ಕೀರ್ತನೀಯ ಸದಾ ಹರಿಹಿ, ಕೃಷ್ಣ ಭಕ್ತನು ಎಂದಿಗೂ ಸದಾ ಕೃಷ್ಣ ಪ್ರಜ್ಞೆಯಲ್ಲೇ ಇರುತ್ತಾನೆ. ಇದು ನಿಜವಾದ ತ್ಯಾಗ. ಈಗ ನಾಲಿಗೆ ಏನೇನೋ ಬಯಸುತ್ತದೆ, ಆದರೆ ನಾನು ಬರೀ ಕೃಷ್ಣ ಪ್ರಸಾದವನ್ನು ಮಾತ್ರ ತಿನ್ನುತ್ತೇನೆ ಎಂದು ಹೇಳುತ್ತಾನೆ ಕೃಷ್ಣ ಭಕ್ತನು. ಇದು ನಿಜವಾದ ತ್ಯಾಗ. ಏಕೆ ಬರೀ ಪ್ರಸಾದವನ್ನು ತಿನ್ನುತ್ತಾನೆ? ಅತಃ ಶ್ರೀಕೃಷ್ಣ ನಾಮಾದಿ ನ ಭವೇದ್ ಗ್ರಾಹ್ಯಂ ಇಂದ್ರಿಯೈ ಸೇವೋನ್ಮುಖೇಹಿ ಜಿಹ್ವಾದೌ ಸ್ವಯಂ ಏವ ಸ್ಫುರತ್ಯದಃ. ಸೇವೋನ್ಮುಖೇಹಿ ಜಿಹ್ವಾದೌ, ಜಿಹ್ವಾ ಅಂದರೆ ನಾಲಿಗೆ, ನಾಲಿಗೆಯಿಂದ ಕೃಷ್ಣನಿಗೆ ಸೇವೆ ಮಾಡಬೇಕೆಂದು ಶಾಸ್ತ್ರಗಳಲ್ಲಿ ಹೇಳಿದೆ. ಇದನ್ನು ಕೃಷ್ಣ ಭಕ್ತನು ಆ ಯಥಾರೂಪದಲ್ಲಿ ಆಚರಿಸುತ್ತಾನೆ. ಹೇಗೆ ನಾಲಿಗೆಯಿಂದ ಸೇವೆ ಮಾಡುವುದು? ಕೃಷ್ಣ ಪ್ರಸಾದವನ್ನು ತಿನ್ನುವುದು ಮತ್ತೆ ಕೃಷ್ಣನ ನಾಮವನ್ನು ಉಚ್ಚರಿಸುವುದು. ಈ ಎರಡು ಕೆಲಸಗಳನ್ನು ಮಾಡಿದರೆ ಸಾಕು, ಕೃಷ್ಣನನ್ನು ಸೇವೆ ಮಾಡಿದಂತೆ ಆಯಿತು. ನೋಡಿ ಎಷ್ಟು ಸುಲಭವಾದ ಪ್ರಕ್ರಿಯೆ. ಭಗವದ್ಗೀತೆಯಲ್ಲಿ ಕೂಡ ಕೃಷ್ಣನ ಹೇಳುತ್ತಾನೆ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯ ಪ್ರಯಚ್ಚತಿ ತದಹಂ ಭಕ್ತ್ಯುಪಹೃತಂ ಅಶ್ನಾಮಿ ಪ್ರಯತಾತ್ಮನಃ. ಪ್ರೀತಿಯಿಂದ ಭಕ್ತಿಯಿಂದ ನನಗೆ ಒಂದು ಪುಷ್ಪವನ್ನೋ ನೀರನ್ನೋ ಎಲೆಯನ್ನೋ ಫಲವನ್ನೋ ಕೊಟ್ಟರೆ ಸಾಕು, ನಾನು ಸ್ವೀಕರಿಸುತ್ತೇನೆ ಎಂದು ಹೇಳುತ್ತಾನೆ ಕೃಷ್ಣನು. ಕೃಷ್ಣನು ಸ್ವೀಕರಿಸಿದ ನಂತರ ಅದು ಪ್ರಸಾದವಾಗುತ್ತದೆ. ಅಂತಹ ಪ್ರಸಾದವನ್ನು ನಾವು ತಿನ್ನಬೇಕು. ನಾಲಿಗೆ ನೋಡಿದ್ದನ್ನೆಲ್ಲ ಬಯಸಬಹುದು, ಆಸೆ ಪಡಬಹುದು, ಆದರೆ ನಾಲಿಗೆಯನ್ನು ಕೃಷ್ಣ ಪ್ರಸಾದವನ್ನು ಮಾತ್ರ ತಿನ್ನುವಂತೆ ಮಾಡಿದರೆ ಸಾಕು, ಇದು ನಿಜವಾದ ತ್ಯಾಗವಾಗುತ್ತದೆ. ಈ ಕೃಷ್ಣ ಭಕ್ತಿಯ ಪ್ರಕ್ರಿಯೆ, ಈ ಕೃಷ್ಣ ಕಾನ್ಷಿಯಸ್ನೆಸ್ ಪ್ರಾಸೆಸ್ ತುಂಬಾ ತುಂಬಾ ಸುಲಭವಾದದ್ದು. ಏನೂ ತಿನ್ನಬೇಡ ಎಂದು ಭಗವಂತನು ಹೇಳುತ್ತಿಲ್ಲ, ಆಚಾರ್ಯರು ಹೇಳುತ್ತಿಲ್ಲ. ಖಂಡಿತವಾಗಿಯೂ ತಿನ್ನಬಹುದು, ರುಚಿ ರುಚಿಯಾಗಿ ತಿನ್ನಬಹುದು, ಆದರೆ ಒಂದೇ ಒಂದು ಚಿಕ್ಕ ಕೆಲಸವನ್ನು ಮಾಡಿ ತಿನ್ನಬೇಕು ಅಷ್ಟೇ. ನಮಗೆ ರುಚಿಯಾಗಿರುವುದನ್ನು, ಯಾವ ಆಹಾರವು ನಮಗೆ ರುಚಿಯಾಗಿರುತ್ತದೆ ಎಂದು ಅನಿಸುತ್ತದೋ ಅದನ್ನು ಕೃಷ್ಣನಿಗೋಸ್ಕರ ಮಾಡಿ, ಅಡಿಗೆ ಮಾಡಿ ಅವನಿಗೆ ನೈವೇದ್ಯ ಮಾಡಿದರೆ ಸಾಕು, ಅವನು ಅದನ್ನು ತನ್ನ ನೇತ್ರಗಳಿಂದ ತಿಂದು ನಮಗೆ ಪ್ರಸಾದವಾಗಿ ನೀಡುತ್ತಾನೆ. ನಂತರ ನಾವು ಆ ಪ್ರಸಾದವನ್ನು, ಅದೇ ಪ್ರಸಾದವನ್ನು ತಿನ್ನಬಹುದು. ನೋಡಿ ಎಷ್ಟು ಸುಲಭ. ನನಗೆ ಒಂದು ತಿನ್ನುವ ಪದಾರ್ಥ ಇಷ್ಟ, ಆದರೆ ಒಂದು ಐದೇ ಐದು ನಿಮಿಷಗಳ ಕಾಲ ಕೃಷ್ಣನಿಗೆ ಪ್ರೀತಿಯಿಂದ ಅವನ ಮುಂದೆ ಇಟ್ಟರೆ ಸಾಕು, ನಂತರ ನಾನೇ ಅದನ್ನು ತಿನ್ನಬಹುದು. ನೋಡಿ ಎಷ್ಟು ಸುಲಭವಾದ ಪ್ರಕ್ರಿಯೆ ಈ ಕೃಷ್ಣ ಭಕ್ತಿ. ಈ ಒಂದು ಚಿಕ್ಕ ಕೆಲಸವನ್ನು ನಾವು ಮಾಡಿದರೆ ಸಾಕು. ಈ ಕೆಲಸವನ್ನು ಚಿಕ್ಕ ಮಕ್ಕಳು ಕೂಡ ಮಾಡಬಹುದು. ನಾವು ಈ ಕೆಲಸವನ್ನು ಮಾಡಿದರೆ ನಿಜವಾದ ತ್ಯಾಗಿಗಳು ಆಗುತ್ತೇವೆ. ತಿನ್ನದೇ ಇರಲು, ಆಹಾರವೇ ಇಲ್ಲದೆ ಜೀವಿಸಲು ಸಾಧ್ಯವಿಲ್ಲ, ಆದ್ದರಿಂದ ತಿನ್ನಬೇಕು. ಆದರೆ ಈ ಒಂದು ಚಿಕ್ಕ ಕೆಲಸವನ್ನು ಮಾಡಿ ತಿನ್ನಬೇಕು ಅಷ್ಟೇ. ಈ ರೀತಿಯಲ್ಲಿ ಪ್ರತಿಯೊಂದು ಕೃಷ್ಣ ಪ್ರಜ್ಞೆಯಲ್ಲಿ ಕೃಷ್ಣ ಭಕ್ತಿಯನ್ನು ಆಚರಿಸುವುದು ತುಂಬಾ ಸುಲಭವಾದದ್ದು. ನಾವು ನಿಜವಾದ ತ್ಯಾಗಿ ಆಗಲು, ಸನ್ಯಾಸಿ ಆಗಲು ಎಲ್ಲವನ್ನು ಬಿಡುವ ಅವಶ್ಯಕತೆ ಇಲ್ಲ. ಶ್ರೀಮದ್ ಭಾಗವತದಲ್ಲಿ ಹೇಳಿದೆ, ಜ್ಞಾನೇ ಪ್ರಯಾಸಂ ಉದಪಾಸ್ಯ ನಮಂತ ಏವ ಜೀವಂತಿ ಸನ್ಮುಖರಿತಾಂ ಭವದೀಯ ವಾರ್ತಾಂ ಸ್ಥಾನೇ ಸ್ಥಿತ ಶ್ರುತಿಗತಾಂ ತನುವಾನ್ ಮನೋಭಿರ್ ಯೇ ಪ್ರಾಯಶೋ ಜಿತ ಜಿತೋಪ್ಯಸೀತೈಸ್ತ್ರೈಲೋಕ್ಯಾಂ ಸ್ಥಾನೇ ಸ್ಥಿತ ಶ್ರುತಿಗತಾಂ ತನುವಾನ್ ಮನೋಭಿರ್. ತಮ್ಮ ತಮ್ಮ ಸ್ಥಾನದಲ್ಲೇ ಇದ್ದು, ಅಂದರೆ ಒಬ್ಬನು ವೈಶ್ಯನಾಗಲಿ, ಶೂದ್ರನಾಗಲಿ, ಬ್ರಾಹ್ಮಣನಾಗಲಿ, ಕ್ಷತ್ರಿಯನಾಗಲಿ, ಯಾವುದೇ ವರ್ಣದವರಾಗಲಿ ಅಥವಾ ಯಾವುದೇ ಆಶ್ರಮದವರಾಗಲಿ, ನಾಲ್ಕು ಆಶ್ರಮಗಳು, ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಹಾಗೂ ಸನ್ಯಾಸ, ನಾಲ್ಕು ಆಶ್ರಮಗಳು ಮತ್ತು ನಾಲ್ಕು ವರ್ಣಗಳು, ಯಾವ ಸ್ಥಿತಿಯಲ್ಲೇ ಒಬ್ಬನೇ ಇರಲಿ, ಏನೇ ಆಗಿರಲಿ, ಈ ಕೃಷ್ಣ ಪ್ರಜ್ಞೆಯನ್ನು ಆಚರಿಸುವುದು ತುಂಬಾ ತುಂಬಾ ಸುಲಭ. ವಾಸ್ತವವಾಗಿ ಈ ಕಲಿಯುಗದಲ್ಲಿ ಎಲ್ಲರೂ ಶೂದ್ರರೇ, ಕಲೌ ಶೂದ್ರ ಸಂಭವ, ಯಾವ ವರ್ಗಕ್ಕೆ ಯಾವ ವರ್ಣಕ್ಕೂ ಸೇರಿದವರಲ್ಲ. ಆದರೂ ಯಾವ ಸ್ಥಾನದಲ್ಲೇ ಇದ್ದರೂ ಕೂಡ ಆ ಭಗವಂತನ ಲೀಲೆಗಳನ್ನು, ನಾಮಗಳನ್ನು, ವರ್ಣನೆಗಳನ್ನು ಕೇಳಿದರೆ ಸಾಕು, ಜಪಿಸಿದರೆ ಸಾಕು, ನುಡಿದರೆ ಸಾಕು, ಆ ಭಗವಂತನ ಧಾಮಕ್ಕೆ ಸುಲಭವಾಗಿ ಹೋಗಬಹುದು. ಆ ಭಗವಂತನನ್ನು ಗೆಲ್ಲಲು ಯಾರಿಂದಲೂ ಸಾಧ್ಯವಿಲ್ಲ. ಆದರೆ ಸ್ಥಾನೇ ಸ್ಥಿತಾ ಶ್ರುತಿಗತಾಂ ತನುವಾನ್ ಮನೋಭೀರ್ ಯೇ ಪ್ರಾಯಶೋ ಜಿತ ಜಿತೋಪ್ಯಸಿ ತೈಸ್ ತ್ರಿಲೋಕ್ಯಾಂ. ತ್ರಿಲೋಕ್ಯಂ, ಮೂರು ಲೋಕಗಳಲ್ಲಿಯೂ ಆ ಭಗವಂತನನ್ನು ಗೆಲ್ಲಲು ಸಾಧ್ಯವಿಲ್ಲ, ಅಜಿತನು ಅವನು. ಆದರೆ ಯಾರು ಸ್ಥಾನೇ ಸ್ಥಿತಾ ಶ್ರುತಿಗತಾಂ ತನುವಾನ್ ಮನೋಭೀರ್ ಎಂಬುದನ್ನು ಆಚರಿಸುತ್ತಾರೋ ಅವರು ಖಂಡಿತವಾಗಿಯೂ ಆ ಅಜಿತನನ್ನು, ಕೃಷ್ಣನನ್ನು ಸುಲಭವಾಗಿ ಗೆಲ್ಲಬಹುದು, ಜಿತರಾಗಬಹುದು. ಭಕ್ತಿಯಿಂದ ಆ ಕೃಷ್ಣನನ್ನು ಸುಲಭವಾಗಿ ನಮ್ಮ ಹಿಡತದಲ್ಲಿ ತರಬಹುದು. ನೋಡಿ ಇದು ಭಕ್ತಿ ಸೇವೆಗೆ ಇರುವ ಅದ್ಭುತವಾದ ಶಕ್ತಿ. ನಾವೆಲ್ಲರೂ ಎಲ್ಲದರಲ್ಲಿಯೂ ಅತ್ಯಮೂಲ್ಯವಾದದನ್ನು ಅಪೇಕ್ಷಿಸುತ್ತಿರುತ್ತೇವೆ, ಯಾವುದರಲ್ಲೇ ಆಗಲಿ. ಪ್ರತಿನಿತ್ಯವೂ ಎಲ್ಲದರಲ್ಲಿಯೂ ನಮಗೆ ಒಂದು ಉತ್ತಮವಾಗಿರುವುದು ಬೇಕು, ಬೆಸ್ಟ್, ವೆರಿ ಬೆಸ್ಟ್ ಅನ್ನು ನಾವು ಬಯಸುತ್ತೇವೆ. ಒಂದು ಮೊಬೈಲ್ ಆಗಲಿ, ಲ್ಯಾಪ್ಟಾಪ್ ಆಗಲಿ, ಗಾಡಿ ಆಗಲಿ, ಡ್ರೆಸ್ ಆಗಲಿ, ಯಾವುದನ್ನೇ ತೆಗೆದುಕೊಳ್ಳಿ, ಎಷ್ಟೊಂದು ಸಮಯ ನೋಡಿ ಹುಡುಕಿ ಉತ್ತಮವಾದದ್ದನ್ನು ಖರೀದಿ ಮಾಡುತ್ತೇವೆ, ಪರ್ಚೇಸ್ ಮಾಡುತ್ತೇವೆ. ಏಕೆ ಅಷ್ಟೊಂದು ತೀವ್ರವಾಗಿ ಪರೀಕ್ಷಿಸುತ್ತೇವೆ? ಒಂದು ವೆರಿ ಬೆಸ್ಟ್ ಆಗಿರುವುದು ನಮಗೆ ಬೇಕು. ಆದ್ದರಿಂದಲೇ ನಾವು ಒಂದು 5 ರೂಪಾಯಿಗಳನ್ನು ಖರ್ಚು ಮಾಡಿ ತರಕಾರಿ ಅಂಗಡಿಯಲ್ಲಿ ಏನಾದರೂ ತಂದರೂ ಸರಿ, ಚೆನ್ನಾಗಿ ನೋಡಿ ಪರಿಶೀಲಿಸಿ ಉತ್ತಮವಾಗಿರುವುದನ್ನು ಖರೀದಿಸುತ್ತೇವೆ. ನಮಗೆ ಎಲ್ಲ ರುಚಿಯಾಗಿರುವುದೇ ಬೇಕು, ಉನ್ನತವಾಗಿರೋದೇ ಬೇಕು. ಯಾವ ವರ್ಗದಲ್ಲಾದರೂ ಸರಿ ಚೆನ್ನಾಗಿರುವುದೇ ಬೇಕು. ಶಾಲೆ, ವಿದ್ಯಾಭ್ಯಾಸ, ಹೆಂಡತಿ, ಗಂಡ, ಮಕ್ಕಳು, ಗಾಡಿ, ಮೊಬೈಲ್, ವಸ್ತ್ರ, ಆಹಾರ, ಏನೇನೇ ತೆಗೆದುಕೊಳ್ಳಿ, ನಮಗೆ ಉತ್ತಮವಾದದ್ದೇ ಬೇಕು. ಈಗ ಎಲ್ಲದರಲ್ಲಿಯೂ ಎಲ್ಲದಕ್ಕೂ ಒಬ್ಬ ಬೆಸ್ಟ್ ಪರ್ಸನ್ ಅನ್ನು ನೋಡಿದಾಗ, ಒಬ್ಬ ಉತ್ತಮ ವ್ಯಕ್ತಿಯನ್ನು ನೋಡಿದಾಗ, ಕಲ್ಪವೃಕ್ಷದ ಹಾಗೆ ಇರುವವನನ್ನು ಕಂಡಾಗ ನಾವು ಅವನನ್ನು ಬಿಡುವುದು ಸರಿಯಲ್ಲ. ನಾವು ಎಷ್ಟೊಂದು ಆಸೆಗಳನ್ನು ಇಟ್ಟುಕೊಂಡಿದ್ದೇವೆ, ಆಸೆಗಳನ್ನು ಪಡುತ್ತೇವೆ. ಅಂತಹ ಆಸೆಗಳನ್ನು ಒಂದು ಕಾಮಧೇನು ಪೂರೈಸಬಲ್ಲದು, ಒಂದೇ ಒಂದು ಕಾಮಧೇನು ಪೂರೈಸಬಲ್ಲದು. ಆದರೆ ಆ ಕೃಷ್ಣನ ಬಳಿ ಕೋಟಿ ಕೋಟಿ ಕಾಮಧೇನುಗಳು ಅವನನ್ನು ಸದಾ ಸೇವೆ ಮಾಡುತ್ತಿರುತ್ತವೆ. ನಾವು ಹಣಕ್ಕಾಗಿ ಹಂಬಲಿಸುತ್ತೇವೆ, ಆಸೆ ಪಡುತ್ತೇವೆ, ಆದರೆ ಹಣದ ಹಾಗೂ ಐಶ್ವರ್ಯಗಳ ನಾಯಕಿಯಾದ ಶ್ರೀಮತಿ ಲಕ್ಷ್ಮೀದೇವಿ ಆ ವಿಷ್ಣುವಿನ ಪಾದವನ್ನು ಸದಾ ಸೇವೆ ಮಾಡುತ್ತಲೇ ಇರುತ್ತಾಳೆ, ಒಂದು ಕ್ಷಣವೂ ಕೂಡ ಬಿಡುವುದಿಲ್ಲ. ಗೋಲೋಕ ವೃಂದಾವನದಲ್ಲಿ ಅಂದರೆ ಕೃಷ್ಣನ ಲೋಕದಲ್ಲಿ ಕೂಡ ಅಷ್ಟೇ, ಸಹಸ್ರಾರು ಲಕ್ಷ್ಮೀದೇವಿಗಳು, ಅದೃಷ್ಟ ದೇವತೆಗಳು ಕೃಷ್ಣನ ಚರಣ ಕಮಲಗಳಿಗೆ ಸೇವೆ ಮಾಡುತ್ತಲೇ ಇರುತ್ತಾರೆ. ಇವುಗಳೆಲ್ಲವೂ ಶಾಸ್ತ್ರಗಳಲ್ಲಿ ವಿವರಿಸಿದೆ, ಊಹಾತ್ಮಕವಲ್ಲ. ಚಿಂತಾಮಣಿ ಪ್ರಖರ ಸದ್ಮಸು ಕಲ್ಪವೃಕ್ಷ ಲಕ್ಷಾವೃತೇಶ ಸುರಭೀರಭಿಪಾಲಯಂತಂ ಲಕ್ಷ್ಮೀ ಸಹಸ್ರ ಶತ ಸಂಭ್ರಮ ಸೇವ್ಯಮಾನಂ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ನೋಡಿ, ನಾವು ಎಷ್ಟೊಂದು ಕಾಮಗಳನ್ನು ಪೂರೈಸಿಕೊಳ್ಳಲು ಇಚ್ಛಿಸುತ್ತೇವೆ, ಐಶ್ವರ್ಯ ಸೌಭಾಗ್ಯಗಳು ನಮಗೆ ಬೇಕೆಂದು ಆಸೆ ಪಡುತ್ತೇವೆ. ಆದರೆ ಕಾಮಗಳನ್ನು ಪೂರೈಸುವ ಸುರಭಿ ಕಾಮಧೇನುಗಳು, ಸುರಭಿ ಹಸುಗಳು, ಐಶ್ವರ್ಯಗಳ ಅದೃಷ್ಟ ಲಕ್ಷ್ಮಿಗಳು ಆ ಕೃಷ್ಣನ ಗುಲಾಮರಾಗಿ ಸೇವೆಯಲ್ಲಿ ಸದಾ ತೊಡಗಿರುತ್ತಾರೆ. ಈಗ ಅಂತಹ ಕೃಷ್ಣನನ್ನು, ಕಾಮಗಳನ್ನು ಪೂರೈಸುವ ಕಾಮಧೇನುಗಳು ಸೇವೆ ಮಾಡುವ ಕೃಷ್ಣನನ್ನು, ಲಕ್ಷ್ಮೀದೇವಿಯಿಂದಲೇ ಸದಾ ಸೇವೆ ಪಡೆಯುತ್ತಿರುವ ಆ ಭಗವಂತನನ್ನು ನಾವು ಸುಲಭವಾಗಿ ಗೆಲ್ಲಬಹುದು. ಆಚಾರ್ಯರು ಹೇಳಿದಂತೆ ನಡೆದುಕೊಂಡರೆ ಸಾಕು, ಆ ದೇವೋತ್ತಮ ಪರಮ ಪುರುಷನಾದ ಆ ಕೃಷ್ಣನನ್ನು ನಾವು ಅತಿ ಸುಲಭವಾಗಿ ಗೆಲ್ಲಬಹುದು. ಇದು ಭಗವಂತನ ಭಕ್ತಿ ಸೇವೆಯ ಮಹಿಮೆ. ಕೃಷ್ಣನ ಭಕ್ತನಾಗಲು ಯಾವ ಅರ್ಹತೆಗಳು ಬೇಡ, ಅಂದರೆ ಕ್ವಾಲಿಫಿಕೇಷನ್ಸ್, ಯಾವ ಕ್ವಾಲಿಫಿಕೇಷನ್ಸ್ ಬೇಕಾಗಿಲ್ಲ. ಯಾರಾದರೂ ಅವನಿಗೆ ಶರಣಾಗಬಹುದು, ಅವನಿಗೆ ಭಕ್ತಿ ಸೇವೆ ಮಾಡಬಹುದು. ಚಿಕ್ಕ ಮಕ್ಕಳು ಕೂಡ ಸರಿ ಅವನಿಗೆ ಸೇವೆ ಮಾಡಬಹುದು. ಕೃಷ್ಣನಿಗೆ 9 ವಿಧಗಳಲ್ಲಿ ಸೇವೆ ಮಾಡಬಹುದು. ಇದನ್ನು ನಾವು ಹಿಂದಿನ ಉಪನ್ಯಾಸಗಳಲ್ಲಿ ನೋಡಿದೆವು. ಶ್ರವಣಂ ಕೀರ್ತನಂ ವಿಷ್ಣೋಹ ಸ್ಮರಣಂ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮ ನಿವೇದನಂ. ಈ ರೀತಿಯಲ್ಲಿ ಕೃಷ್ಣನಿಗೆ 9 ವಿಧಗಳಲ್ಲಿ ಸೇವೆ ಮಾಡಬಹುದು. ನಮಗೆ ಆಶ್ಚರ್ಯವಾಗಬಹುದು, ಇದು ಹೇಗಪ್ಪ, ಇದು ಕೃಷ್ಣನ ನಾಮವನ್ನು ಹೇಳಿದರೆ ಸಾಕು, ಕೇಳಿದರೆ ಸಾಕು, ಅದು ಕೂಡ ಕೃಷ್ಣನಿಗೆ ಸೇವೆ ಮಾಡಿದಂತೆ ಆಗುತ್ತದೆ ಎಂದು ಹೇಳುತ್ತದೆ ಶಾಸ್ತ್ರಗಳು. ಇದು ಹೇಗೆ, ಅವನ ದೇಹವನ್ನು ನಾನು ಮುಟ್ಟಿ ಅವನಿಗೆ ಸೇವೆ ಮಾಡಿದರೆ ತಾನೇ ಸೇವೆ ಎಂದು ಅರ್ಥ. ಹೇಗೆ ನಾಮವನ್ನು ಉಚ್ಚಾರಣೆ ಮಾಡಿದರೆ ಅದು ಭಗವಂತನಿಗೆ ಸೇವೆ ಆಗುತ್ತದೆ? ಅಥವಾ ಲಕ್ಷ್ಮೀದೇವಿಯ ತರಹ ನಾನು ಕಾಲನ್ನು ಹಿಸಿಗೆದರೆ ತಾನೇ ಸೇವೆ ಮಾಡಿದಂತೆ ಆಗುತ್ತದೆ? ಆದರೆ ಹೇಗೆ ಅವನ ನಾಮವನ್ನು ಉಚ್ಚರಿಸಿದರೆ ಸಾಕು, ಅದು ಸೇವೆ ಆಗುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತದೆ. ಈ ರೀತಿಯಲ್ಲಿ ನಮಗೆ ಸಂದೇಹ ಬರಬಹುದು. ಇದಕ್ಕೆ ಉತ್ತರ ಕೃಷ್ಣನ ಕರುಣೆ, ಅಪಾರ ಕರುಣೆ. ಕೃಷ್ಣನಿಗೆ ನಮ್ಮ ಸೇವೆಯ ಅಗತ್ಯವೇ ಇಲ್ಲ. ವಾಸ್ತವವಾಗಿ ಅವನು ಆತ್ಮಾರಾಮನು. ಅವನು ತೃಪ್ತನಾಗಲು, ಸಂತುಷ್ಟನಾಗಲು ಯಾರ ಸಹಾಯವೂ ಅವನಿಗೆ ಬೇಕಾಗಿಲ್ಲ. ಅವನು ಮನಸ್ಸು ಮಾಡಿದರೆ ಸಾಕು, ಒಂದೇ ಒಂದು ಚಿಕ್ಕ ಸಮಯದಲ್ಲಿ, ಗಳಿಗೆಯಲ್ಲಿ ಎಷ್ಟೊಂದು ಸೇವಕರನ್ನು ಸೃಷ್ಟಿಸಬಲ್ಲ. ಕೃಷ್ಣನ ಮಾತಿರಲಿ, ಅವನ ಭಕ್ತರಿಗೆ ಅಷ್ಟೊಂದು ಶಕ್ತಿ ಇರುತ್ತದೆ. ಒಂದು ಬಾರಿ ಕರ್ದಮ ಮುನಿಯು ತನ್ನ ಹೆಂಡತಿಯಾದ ದೇವಹೂತಿಯ ಸೇವೆಗೋಸ್ಕರ ಎಷ್ಟೊಂದು ಸೇವಕಿಯರನ್ನು ಸೃಷ್ಟಿಸಿದನು. ಆಕಾಶದಲ್ಲಿ ಹಾರುವ ಅರಮನೆಯನ್ನು ಸೃಷ್ಟಿಸಿದನು. ಅವನ ಯೋಗ ಶಕ್ತಿಯಿಂದ ಏನೇನೋ ಮಾಡಿದನು. ನೋಡಿ, ಒಬ್ಬ ಯೋಗಿಗೆ ಇಷ್ಟೊಂದು ಶಕ್ತಿ ಇರಬೇಕಾದರೆ, ಸೇವಕರನ್ನು ಕ್ಷಣದಲ್ಲಿ ಸೃಷ್ಟಿ ಮಾಡುವ ಶಕ್ತಿ ಇರಬೇಕಾದರೆ, ಇನ್ನು ಆ ಕೃಷ್ಣನು ಯೋಗಿಗಳ ಒಡೆಯನಿಗೆ ಸೇವಕರನ್ನು ಸೃಷ್ಟಿ ಮಾಡುವುದು ಒಂದು ಕೆಲಸವೇ. ಅವನು ಆತ್ಮಾರಾಮನು, ಅವನು ಮನಸ್ಸು ಮಾಡಿದರೆ ಸಾಕು, ಲೆಕ್ಕವಿಲ್ಲದ ಸೇವಕರನ್ನು ಸೃಷ್ಟಿಸುತ್ತಾನೆ. ಲೆಕ್ಕವಿಲ್ಲದ ಆತ್ಮಗಳು ಅವನ ಸೇವೆಗೋಸ್ಕರ ಕಾಯುತ್ತಿದ್ದಾರೆ. ಅಂತಹುದರಲ್ಲಿ ನಮ್ಮ ಸೇವೆಯೇ ಅವನಿಗೆ ಅಗತ್ಯವಿಲ್ಲ. ಆದರೂ ನಮ್ಮ ತೃಪ್ತಿಗೋಸ್ಕರ, ನಮಗೆ ಅವಕಾಶ ನೀಡುವುದಕ್ಕೋಸ್ಕರ ಅವನು ಅರ್ಚಾಮೂರ್ತಿಯಾಗಿ ಅವತರಿಸುತ್ತಾನೆ. ನವವಿಧ ಸೇವೆ ಭಾಗ್ಯಗಳನ್ನು ಅನುಗ್ರಹಿಸಿದ್ದಾನೆ. ಕೃಷ್ಣನ ಆರಾಧನೆಯಿಂದ ಕೃಷ್ಣನಿಗೆ ಏನೂ ಲಾಭವಿಲ್ಲ. ಕೃಷ್ಣನ ಶಕ್ತಿ ಜಾಸ್ತಿ ಆಗುತ್ತದೆ ಎಂದು ನೆನೆಯುವುದು ತಪ್ಪು. ದೇವತೆಗಳಿಗೆ ಯಜ್ಞಗಳನ್ನು ಆಚರಿಸಬೇಕು, ಸತ್ಯ. ಯಜ್ಞಗಳನ್ನು ಆಚರಿಸಿದರೆ ಮಾತ್ರ ಅವರು ಸುಖವಾಗಿರಲು ಸಾಧ್ಯ. ಇದು ದೇವತೆಗಳ ಪರಿಸ್ಥಿತಿ. ಅವರಿಗೆ ಯಜ್ಞಾಚರಣೆಗಳಿಂದ ಪ್ರಯೋಜನವಾಗುತ್ತದೆ. ಆದರೆ ಕೃಷ್ಣನಿಗೆ ಈ ರೀತಿಯಲ್ಲ. ಅವನನ್ನು ತೃಪ್ತಿಪಡಿಸಲು ಭಕ್ತಿ ಸೇವೆ ಮಾಡುತ್ತೇವೆ, ಸತ್ಯ. ಆದರೆ ಅದರಿಂದ ನಮಗೆ ಉಪಯೋಗವೇ ಹೊರತು ಅವನಿಗೆ ಯಾವ ಲಾಭವೂ ಇಲ್ಲ. ಅವನಿಗೆ ಒಂದೇ ಒಂದು ಲಾಭ, ನನ್ನ ಮಗುವು ನನ್ನ ಬಳಿಗೆ ಮತ್ತೆ ಬಂದು ಶರಣ ಆಗುತ್ತಿದೆ. ಇದೊಂದೇ ಆನಂದ ಅವನಿಗೆ. ನಾವು ಸುಖವಾಗಿರುವುದನ್ನು ಕಂಡು ಸಂತೋಷ ಪಡುತ್ತಾನೆ ಅವನು, ಅಷ್ಟೇ. ಈಗ ಉದಾಹರಣೆಗೆ ಒಬ್ಬ ಧನವಂತನಿದ್ದಾನೆ, ಕೋಟ್ಯಾಧಿಪತಿ. ಅವನ ಮಗನು ಈಗ ಜಗಳ ಮಾಡಿಕೊಂಡು ಮನೆಯನ್ನು ಬಿಟ್ಟು ಹೊರಟು ಹೋಗುತ್ತಾನೆ. ಆದರೆ ತಂದೆಗೆ ಸಂತೋಷವಾಗುವುದಿಲ್ಲ. ಮಗನು ಐಶ್ವರ್ಯಗಳನ್ನು ಬಿಟ್ಟು ಭಿಕ್ಷುಕನಾಗಿ ಅಳಿದಾಡುವುದನ್ನು ನೋಡಲು ತಂದೆಗೆ ಸಹಿಸುವುದಿಲ್ಲ. ಆದ್ದರಿಂದ ತಂದೆ ಮತ್ತೆ ತನ್ನ ಮಗನು ಮನೆಗೆ ಬರಬೇಕು ಎಂಬುದರ ಉದ್ದೇಶದಿಂದ ವಿಧ ವಿಧವಾದ ನೀತಿ ಉಪದೇಶಗಳನ್ನು ನೀಡುತ್ತಾನೆ. ಇದೇ ರೀತಿಯಲ್ಲಿ ನಾವು ಆ ಭಗವಂತನ ಧಾಮವನ್ನು ಮೂರ್ಖರಾಗಿ ಬಿಟ್ಟು ಭೌತಿಕ ಪ್ರಕೃತಿಯನ್ನು ಆಳಲು ಬಯಸಿದೆವು. ನಾನು ಕೃಷ್ಣನಾಗುತ್ತೇನೆ ಎಂದು ಆಸೆಪಟ್ಟೆವು. ಆದರೆ ಇದು ಆ ಕೃಷ್ಣಲೋಕದಲ್ಲಿ ಸಾಧ್ಯವಿಲ್ಲ. ಆದ್ದರಿಂದ ಈ ಭೌತಿಕ ಪ್ರಪಂಚಕ್ಕೆ ಬಂದು ಬಿದ್ದಿದ್ದೇವೆ, ನರಳುತ್ತಿದ್ದೇವೆ. ನಾವು ಕೃಷ್ಣನು ಆಗಲು ದೇವರು ಆಗಲು ಸಾಧ್ಯವೇ ಇಲ್ಲ. ನಮ್ಮ ಶಕ್ತಿ ಎಲ್ಲ ಕೋನದಿಂದ ನೋಡಿದರೂ ತುಂಬಾ ಮಿತವಾದದ್ದು. ಆದರೆ ಭಗವಂತನ ಶಕ್ತಿಯೋ ಎಲ್ಲದರಲ್ಲಿಯೂ ಅಗಣಿತವಾದದ್ದು. ನಾವು ಲಿಮಿಟೆಡ್, ಕೃಷ್ಣನು ಅನ್ಲಿಮಿಟೆಡ್. ಆದ್ದರಿಂದ ಈ ಒಂದು ತಪ್ಪಾದ ನಿರ್ಧಾರದಿಂದ ಈ ಲೋಕಕ್ಕೆ, ಇದು ಸೆರೆಯ ತರ, ಜೈಲ್, ಜೈಲ್ ಇದ್ದಂತೆ ಇದು, ಈ ಲೋಕಕ್ಕೆ ಬಂದು ಬಿದ್ದಿದ್ದೇವೆ. ಇದರಿಂದ ನಾವು ಪಾರಾಗಲು ಕೃಷ್ಣನು ಕರುಣೆಯಿಂದ ಉಪದೇಶಗಳನ್ನು ಮಾಡುತ್ತಲೇ ಇರುತ್ತಾನೆ. ಆಚಾರ್ಯರನ್ನು, ಅಂದರೆ ಭಗವಂತನ ಸೇವಕರನ್ನು, ಪರಿಶುದ್ಧ ಭಕ್ತರನ್ನು, ಬದ್ಧಾತ್ಮರಾದ ನಮ್ಮನ್ನು ಕಾಪಾಡಲು ಕಳುಹಿಸುತ್ತಾನೆ. ಇದು ಅವನ ಅಪಾರ ಕರುಣೆ. ಭೌತಿಕ ಪ್ರಪಂಚದಲ್ಲಿ ಇರುವ ತಂದೆಗೆ ತನ್ನ ಮಗುವಿನ ಮೇಲೆ ಅಷ್ಟೊಂದು ಪ್ರೀತಿ ತೋರಿಸಬೇಕಾದರೆ ಇನ್ನು ಕೃಷ್ಣನ ಪ್ರೀತಿಯನ್ನು ಕೇಳಬೇಕೇ? ಎಲ್ಲಾ ಜೀವರಾಶಿಗಳ ಮೇಲೆ ಕೂಡ ಅವನಿಗೆ ತುಂಬಾ ಪ್ರೀತಿ. ನಮ್ಮ ಮೇಲೆ ಮಾತ್ರವಲ್ಲ, ಬರೀ ಮನುಷ್ಯರ ಮೇಲೆ ಮಾತ್ರ ಕೃಷ್ಣನಿಗೆ ಪ್ರೀತಿ ಎಂದು ತಿಳಿಯಬೇಡಿ. ಒಂದು ಚಿಕ್ಕ ಸೊಳ್ಳೆಯ ಮೇಲೆ ಕೂಡ ಅವನಿಗೆ ಅಪಾರ ಕರುಣೆ ಉಂಟು, ಪ್ರೀತಿ ಇರುತ್ತದೆ. ಆದ್ದರಿಂದಲೇ ಒಬ್ಬನು ಒಂದು ಸೊಳ್ಳೆಯನ್ನು ಸಾಯಿಸಿದರೂ ಸರಿ, ಅವನು ಪಾಪವನ್ನು ಅನುಭವಿಸಬೇಕು. ಇಂತಹ ರೀತಿಯಲ್ಲಿ ಅವನು ನಿಯಮಗಳನ್ನು ಸೃಷ್ಟಿಸಿದ್ದಾನೆ. ಇದರಿಂದಲೇ ನಾವು ಕೃಷ್ಣನಿಗೆ ನಮ್ಮ ಮೇಲೆ ಎಷ್ಟು ಪ್ರೀತಿ ಎಂದು ಅರ್ಥ ಮಾಡಿಕೊಳ್ಳಬಹುದು. ಆದ್ದರಿಂದಲೇ ನಮ್ಮನ್ನು ಮತ್ತೆ ಅವನ ಬಳಿ ಕರೆದುಕೊಳ್ಳಲು ನಮಗೆ ಎಷ್ಟೊಂದು ಸೇವೆ ಮಾರ್ಗಗಳನ್ನು ನೀಡಿದ್ದಾನೆ ಆ ಕರುಣಾಮಯಿ ಕೃಷ್ಣನು. ಪ್ರತಿಯೊಂದನ್ನು ನಾವು ಅವನ ಸೇವೆಯಲ್ಲಿ ತೊಡಗಿಸಿದಾಗ ನಿಜವಾದ ತ್ಯಾಗ ಆಗುತ್ತದೆ. ಆಗಲೇ ಅದು ನಿಜವಾದ ತ್ಯಾಗವಾಗುತ್ತದೆ. ಇಲ್ಲದಿದ್ದರೆ ಎಲ್ಲವೂ ವ್ಯರ್ಥ. ಹರೇ ಕೃಷ್ಣ.